విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసరణసే ఉత్తుంగవాక్తరంగాయ మధ్వదుక్తాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరార్చితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ. బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజపదద్వంద్వ వారిజాసక్తమానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవ శపథో బింబసన్నిధౌ. చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యవీష్టదం. అజ్ఞానతిమిరచ్ఛేదం బుద్ధిసంపత్పదాయకం విజ్ఞానవిమలం శాంతం విజయాఖ్యగురుం భజే. శ్రీగురుభ్యో నమః. హరిః ఓం. ಶಾಲ್ಮಲಿ ನದಿಯನ್ನು ವಿಶೇಷವಾಗಿ ವರ್ಣನೆ ಮಾಡಿ ವಾದಿರಾಜಗುರು ಸಾರ್ವಭೌಮರು ಸೋದಾಕ್ಷೇತ್ರದಲ್ಲಿರತಕ್ಕಂಥ ಧವಲಗಂಗೆಯ ಸ್ತೋತ್ರವನ್ನು ಮಾಡಿದರು. ನಂತರ ಮುಂದೆ ಹೇಳ್ತಾರೆ, ತ್ರಿವಿಕ್ರಮಂ. ನಾವು ಸೋದಾಕ್ಷೇತ್ರಕ್ಕೆ ಹೋದರೆ ನಾವು ಬರುವಾಗಲೇ ಭಕ್ತರನ್ನು ನಗುಮುಖದಿಂದ ಮಾತಾಡಿಸುವುದು ಅಲ್ಲಿರುವ ಭೂತರಾಜರ ಸನ್ನಿಧಾನ. ಅದು ಕೇವಲ ಬಲಿಪೀಠ ಮಾತ್ರ ಅಲ್ಲ, ಅವರ ಸನ್ನಿಧಾನ ವಿಶೇಷವಿದೆ. ಭಕ್ತರೆಲ್ಲರನ್ನ ಅವರು ಯಾರು ಯಾರು ತಮ್ಮ ತಮ್ಮ ಮನೆಗಳಿಂದ ಸುಧಾಕ್ಷೇತ್ರಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿಕೊಳ್ತಾರೋ ಅಂಥವರ ಮನೋಭೀಷ್ಟ ಪೂರ್ಣ ಮಾಡಲಿಕ್ಕೆ ಅವರ ಹಿಂದೆ ಇದ್ದು ಅವರನ್ನು ಕರ್ಕೊಂಡು ಬಂದು ಆ ಬರುವಾಗ ಎಲ್ಲರನ್ನು ಸಂತೋಷವಾಗಿ ಮಾತಾಡಿಸ್ತಕ್ಕಂಥವ್ರು ಯಾರು ಅಂದರೆ ಭೂತರಾಜರು. ಭೂತರಾಜರ ದರ್ಶನ ಆಗುತ್ತೆ. ಪಕ್ಕದಲ್ಲೇ ವಿಶೇಷವಾಗಿ ಧ್ವಜಸ್ತಂಭ, ನಾನು ದರ್ಶನ ಮಾಡಬೇಕಾದ ಕ್ರಮವನ್ನು ಹೇಳಿಕೊಡ್ತಾ ಇದ್ದೇನೆ. ಗೊತ್ತಿಲ್ಲದವರಿಗೆ, ಗೊತ್ತಿದ್ದವರಿಗೆ ಎಲ್ಲ ಗೊತ್ತಿರುತ್ತೆ. ಮೊದಲು ಭೂತರಾಜರಿಗೆ ನಮಸ್ಕಾರ ಮಾಡಬೇಕಲ್ಲಿ, ಕ್ಷೇತ್ರಪಾಲಕ ಮೂರ್ತಿಯಲ್ಲಿರೋದು. ನಂತರ ಧ್ವಜಸ್ತಂಭಕ್ಕೆ ನಮಸ್ಕಾರ ಮಾಡಬೇಕು. ಧ್ವಜಸ್ತಂಭದಲ್ಲಿ ಅಷ್ಟದಿಕ್ಪಾಲಕರು ಬ್ರಹ್ಮದೇವರು ಎಲ್ಲರೂ ಮೂರ್ತಿಮತ್ತಾಗಿ ನಿಂತಿದ್ದಾರೆ. ಅಲ್ಲಿ ಬರೀ ಮೂರ್ತಿಗಳಲ್ಲ, ದೇವತೆಗಳೇ ನಿಂತಿದ್ದಾರೆ. ಚೂರು ಆ ಧ್ವಜಸ್ತಂಭದ ಪಕ್ಕಕ್ಕೆ ಬಂದು ಒಮ್ಮೆ ದರ್ಶನ ಮಾಡಬೇಕು. ಮೇಲೆ ಇರುವ ಶಿಖರ, ಆ ದೀಪ ಇಡುವಂಥ ಜಾಗ ಇರುತ್ತಲ್ಲ ಮೇಲೆ, ವಿಶೇಷವಾದ ಆಕಾಶ ದೀಪ ಹಚ್ತಾರೆ ಆ ಭಾಗದ ಚೂರು ಕೆಳಗೆ ಆ ಧ್ವಜಸ್ತಂಭಕ್ಕೆ. ಅಲ್ಲಿರತಕ್ಕಂಥದ್ದೇ ನಮ್ಮ ವಾಜರಾಜ ಗುರು ಸಾರ್ವಭೌಮರ ಪ್ರತೀಕ. ಆ ಸ್ತಂಭ ವೇದ ನಿಧಿಗಳ ಕಾಲದಲ್ಲಿ ಚೂರು ಪಕ್ಕಕ್ಕೆ ಒರಗತಾ ಇತ್ತು. ಎಷ್ಟು ಸಲ ನಿಲ್ಲಿಸಿದರೂ ಚೆನ್ನಾಗಿ ಗಟ್ಟಿಮುಟ್ಟಿಯಾಗಿ ಅದು ಮತ್ತೂ ಒರಗ್ತಾ ಇತ್ತು. ಆವಾಗ ವಾಜಿರಾಜರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ವೇದನಿಧಿಗಳು, ಸ್ವಾಮಿ ಹೀಗಾಗ್ತಾ ಇದೆ, ಏನು ಮಾಡಬೇಕು ಅಂತ. ಆವಾಗ ವಾಜಿರಾಜರು ಅವರ ಸ್ವಪ್ನದಲ್ಲಿ ಹೇಳುತ್ತಾರೆ, ಆ ಕಂಬಕ್ಕೆ ಮೇಲೆ ನನ್ನ ಆಕೃತಿಯನ್ನು ಕೆತ್ತಿ, ಎಂತಹ ಆಕೃತಿ! ಅದು ಮತ್ತೆ ಯಾರ್ಯಾರು ಅವರ ಬುದ್ಧಿಗೆ ಬಂದದಕ್ಕೆದ್ದೆಲ್ಲ ರಾಜರೇ ವಾಜರಾಜಗುರು ಸಾರ್ವಭೌಮರೇ ವೇದ ನಿಧಿಗಳ ಸ್ವಪ್ನದಲ್ಲಿ ಹೇಳಿದ ತಮ್ಮ ಆಕೃತಿ ಎಂಥದ್ದು! ಕಿರೀಟವನ್ನು ಧಾರಣೆ ಮಾಡಿದ, ಕಿರೀಟವನ್ನು ಧಾರಣೆ ಮಾಡಿದ ಹಂಸವಾಹನ ವಾದಿರಾಜರ ಆಕೃತಿ ಎಂಥ ಅದ್ಭುತವಾದ್ದು! ಆ ಕಿರೀಟ ಧಾರಣೆ ಮಾಡಿದ ಭುಜ ಕೇಯೂರಾದಿಗಳಿಂದ ಕೂಡಿಕೊಂಡಿರುವಂಥ ರುಜುಶ್ರೇಷ್ಠರಾಗಿರತಕ್ಕಂಥ ಭಾವಿ ವಾಯುಗಳಾಗಿರತಕ್ಕಂಥ ನಮ್ಮ ವಾಜರಾಜರನ್ನು ಮೊದಲಲ್ಲಿ ನೋಡಬೇಕು. ನೋಡಿ, ಹಾ, ವಾಜರಾಜರು ಹೌದು. ನೋಡಿ, ಅದು ವೇದ ನಿಧಿಗಳು ತಾವಾಗಿ ತಮ್ಮ ಬುದ್ಧಿಗೆ ಬಂದಂತೆ ಕೆತ್ತಿಸಿದ್ದಲ್ಲ, ವಾದಿರಾಜರು ಸೂಚನೆ ಕೊಟ್ಟಂತೆ ಕೆತ್ತಿಸಿದ್ದು. ಹಂಸವಾಹನವಾದಿರಾಜರು ತುಂಬ ಜನ ನನ್ನ ಪ್ರಶ್ನೆ ಮಾಡಿದರು, ಹಂಸವಾಹನ ಬ್ರಹ್ಮದೇವರಿಗೆ, ವಾದಿರಾಜರಿಗೆ ಹಂಸವಾಹನ ಯಾಕೆ? ಅದಕ್ಕೆ ಹೇಳ್ತಾರೆ, ಎಲ್ಲ ರುಜುಗಣಸ್ಥರಿಗೂ ಹಂಸವಾಹನವಿದೆ. ಎಲ್ಲ ರುಜುಗಣಸ್ಥರು ಹಂಸವಾಹನದವರೇ ಅಲ್ಲ. ಶ್ರೀನಿವಾಸ ಕಲ್ಯಾಣದಲ್ಲಿ ವಾಯುದೇವರು ಜಿಂಕೆಯ ವಾಹನವನ್ನು ಏರಿ ಬರ್ತಾರಲ್ಲ, ಏಣ ವಾಹನ ಅಂತ ಹೇಳ್ತಾರಲ್ಲ ಅವರನ್ನು, ಹಂಸವಾಹನ ಎಲ್ಲಿ ಬಂತವರಿಗೆ? ಇಲ್ಲ, ಎಲ್ಲರಿಗೂ ಹಂಸವಾಹನ ಇದೆ, ಜೊತೆಗೆ ಏಣಾದಿ ವಾಹನಗಳಿವೆ. ಅಲ್ಲೊಂದು ರಹಸ್ಯವನ್ನು ಹಾಕ್ತಾರೆ, ಆ ಹಂಸವಾಹನವೇ ಏಣ ಆಕೃತಿಯಲ್ಲಿ ಅವರನ್ನು ಹೊತ್ತುಕೊಂಡು ಬರ್ತಾ ಇದೆ. ಆಯಾ ರುಜುಗಣಸ್ಥರ ಆ ಪಟ್ಟದಲ್ಲಿರತಕ್ಕಂಥವರನ್ನು ಆಯಾ ಆಕೃತಿಯಲ್ಲಿ ಹೊತ್ತುಕೊಂಡು ಬರುವುದು ಹಂಸ ಪಕ್ಷಿಯೇ. ಹಂಸವಾಹನ ಎಲ್ಲರಿಗೆ ಕಟ್ಟಿಟ್ಟ ಬುತ್ತಿ, ಯಾರು ರುಜುಗಣಸ್ಥರಾದವರೆಲ್ಲರಿಗೂ ಕೂಡ. ಅದಕ್ಕೆ ವಿಶೇಷವಾಗಿ ಅಲ್ಲಿ ನೀವು ನೋಡಬಹುದು, ಧವಲಗಂಗೆಯ ಪಕ್ಕದಲ್ಲಿರತಕ್ಕಂಥ ರುದ್ರದೇವರ ಸನ್ನಿಧಾನ, ರುದ್ರದೇವರ ಹಿಂಭಾಗದಲ್ಲಿ ಅಲ್ಲೊಂದು ಬಂಡೆಗಲ್ಲು, ಆ ಬಂಡೆಗಲ್ಲು ಹತ್ತಿರ ಕಟ್ಟೆ, ಅಲ್ಲೇ ನಮ್ಮ ವಿಶ್ವೋತ್ತಮರು ಮೊದಲುಗೊಂಡು ಎಲ್ಲ ಜ್ಞಾನಿಗಳು ಯತಿಗಳು ಆ ಪೀಠಸ್ಥರಾದಂಥ ಯತಿಗಳು ಅಲ್ಲೇ ಕೂತು ತೀರ್ಥ ಕೊಡ್ತಾರೆ. ಅಲ್ಲೇ ಚಿಕ್ಕ ಕಮಾನ್ ಇರತಕ್ಕಂಥ ಗುಡಿ ಚಿಕ್ಕದು, ಅಲ್ಲಿ ವೀಣಾಪಾಣಿ ಪ್ರಾಣದೇವರ ಮೂರ್ತಿ ಇದೆ. ಎಂಥದ್ದು ಅಂದರೆ, ಕಮಲ ಪುಷ್ಪದಲ್ಲಿ ಕೂತಿರತಕ್ಕಂಥ ವೀಣಾಪಾಣಿ, ಅಂದರೆ ಪದ್ಮಾಸನ. ಪದ್ಮಾಸನ ಅಂದರೆ ಕಾಲು ಮಡಚಿ ಕೂತಿರೋದಲ್ಲ, ಪದ್ಮವೇ ಅಲ್ಲಿ ವಿಶೇಷವಾಗಿರತಕ್ಕಂಥ ಕಮಲದಲ್ಲಿ ಕೂತಿರುವ ಮುಖ್ಯ ಪ್ರಾಣದೇವರಿದ್ದಾರೆ. ಹೇಗೆ ರುಜುಗಣಸ್ಥರಿಗೆ ಇವೆಲ್ಲ ಸಾಮಾನ್ಯ, ಆಯಾ ಪದಕ್ಕೆ ಬಂದಾಗ ಅದನ್ನು ಪ್ರಕಟ ಮಾಡುತ್ತಾರಷ್ಟೆ. ಅದಕ್ಕೆ ವಾದಿರಾಜರೇ ನಮ್ಮಂಥವರಿಗೆ ಈ ಸಂಶಯ ಬರುತ್ತೆ ಅಂತಲೇನೆ ತಮ್ಮ ಆ ಹಂಸ ವಾಹನದಲ್ಲಿ ಕೂತಿರತಕ್ಕಂಥ ಪ್ರತೀಕವನ್ನು ತಾವೇ ಹೇಳಿಸಿ ನಮ್ಮ ವಿಶೇಷವಾದ ವೇದ ನಿಧಿಗಳಿಂದ ಕೆತ್ತಿಸಿದ್ದಾರೆ. ಯಾವಾಗ ಕೆತ್ತಿಸಿದರೋ ನಿಲ್ಲಿಸಿದ ಮೇಲೆ ಸ್ಪಷ್ಟ ನಿಂತಿತು ಆ ಧ್ವಜಸ್ತಂಭ, ಅದ್ಭುತವಾಗಿ ನಿಂತಿದೆ, ಮತ್ತು ಆಚೆ ಈಚೆ ಅಲುಗಾಡಲಿಲ್ಲ. ಅದಕ್ಕೆ ಆಖ್ಯಾನದಲ್ಲಿ ಉತ್ತರ ಕೊಡ್ತಾರೆ, ಅಲ್ಲ ಅದು ಕೆತ್ತಿಸಿದರೆ ನಿಂತ ಯಾಕೆ ಅಂತ ಹೇಳ್ತಾರೆ, ಧ್ವಜಸ್ತಂಭೋ ಧ್ವಜಶ್ರೇಷ್ಠ ಭುಜಸ್ತಂಭೇ ಧೃತೋಮಯ ಅಂತ. ನನ್ನ ಭುಜದಿಂದ ನಾನು ಹಿಡಿದಿದ್ದೇನೆ ಅದನ್ನ, ಈ ಧ್ವಜಸ್ತಂಭವನ್ನ ಅಂತ ಧ್ವಜಶ್ರೇಷ್ಠ ಅಂತ ಅವರನ್ನು ಸಂಬೋಧನೆ ಮಾಡ್ತಾರೆ. ಯಾರು ವಿಶೇಷವಾದಂಥ ವೇದನಿಧಿಗಳನ್ನು, ಆ ಅರ್ಥ ಬೇರೆ ಕೂತಿದೆ. ಅದು ಆಖ್ಯಾನದಲ್ಲಿ ಆ ವಿಶೇಷವಾದ ಅರ್ಥವನ್ನು ಚಿಂತನೆ ಮಾಡತಕ್ಕಂಥವರಿಗೆ ದ್ವಿಜಶ್ರೇಷ್ಠ ಅಂತ ಯಾಕೆ ವೇದನಿಧಿಗಳನ್ನು ಸಂಬೋಧನೆ ಮಾಡಿದ್ದಾರೆಂಬುದು ಆ ಅರ್ಥ ಅಲ್ಲಿ ಸಿಗುತ್ತೆ. ಆದ್ದರಿಂದ ನಾನು ಎಲ್ಲಿಗೆ ಬಂದೆ, ತ್ರಿವಿಕ್ರಮ ದೇವರ ವರ್ಣನೆ ಮಾಡ್ತಾ ಇದ್ದಾರಲ್ಲ ಅಲ್ಲಿ ಪ್ರಾಂತಕ್ಕೆ ಬಂದೆ. ಪ್ರಶಾಂತ ವಾತಾವರಣ ಅಂದರೆ, ನೀವು ಆರಾಧನೆ ಕಾಲಕ್ಕೆ ಹೋದರೆ ಗಡಿಬಿಡಿ ಗಡಿಬಿಡಿ ಇರುತ್ತೆ, ಮಾಮೂಲಾಗಿ ಹೋದರೆ ಅದು ಚಾತುರ್ಮಾಸ ಕಾಲಕ್ಕೆ ಹೋದರೆ ಮಳೆಗಾಲಕ್ಕೆ ಹೋದರೆ ಒಂದು ಪ್ರಾಣಿ ಇರಲ್ಲ, ಪ್ರಶಾಂತವಾಗಿರುತ್ತೆ ಆ ವಾತಾವರಣ. ಮನಸ್ಸಿನಿಂದ ಅಲ್ಲಿಗೆ ಹೋದರೆ ಪ್ರಶಾಂತ ಇರುತ್ತೆ, ಇನ್ನು ಶರೀರದಿಂದ ಹೋದರೆ ಎಷ್ಟು ಪ್ರಶಾಂತ ವಾತಾವರಣ. ಒಳಗೆ ಹೋಗಬೇಕು, ಎರಡು ಆನೆಗಳು ದ್ವಾರದತ್ತರೆ, ಎರಡು ಆನೆಗಳು ಒಳಗೆ ಹೋದರೆ ವಿಶೇಷವಾಗಿ ಪಕ್ಕದಲ್ಲಿ ಬಲಭಾಗದಲ್ಲಿ ಒಂದು ಬಾವಿ, ಚಿಕ್ಕ ಬಾವಿ, ಎಡಭಾಗಕ್ಕೆ ನಿಮಗೆ ತುಳಸಿ ವೃಂದಾವನ. ಆ ವೃಂದಾವನದ ಮೇಲೆ ನೀವು ನೋಡಬೇಕು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳೇನಿವೆ. ಪ್ರತ್ಯೇಕ ಯಾವುದು 24 ಕೇಶವಾದಿ ರೂಪಗಳಲ್ಲಿ ಬಂದಿರುವ ರೂಪಗಳಲ್ಲ, ವ್ಯೂಹ ರೂಪಗಳು. ಖಡ್ಗ ಆದ ಮೇಲೆ ವಿಶೇಷವಾಗಿರತಕ್ಕಂಥ ಡಾಲು, ಇವೆಲ್ಲ ಹಿಡಿದಿರತಕ್ಕಂಥ ಏನು 5 ರೂಪಗಳಿವೆ. ಆ 5 ರೂಪಗಳು ತುಳಸಿ ವೃಂದಾವನದಲ್ಲಿ ಕೆತ್ತಿದ್ದಾರೆ. ಅದು ಅತ್ಯಂತ ಪ್ರಾಚೀನವಾದ ಹಾಗೆ. ನೀವು ದರ್ಶನ ಮಾಡಲಿಕ್ಕೆ ಮೊದಲು ಬಂದ ಕೂಡಲೇ ಚೂರು ಪಕ್ಕಕ್ಕೆ ತಿರುಗಿ ನಮಸ್ಕಾರ ಮಾಡಿ ಬರ್ತೀರಲ್ಲ, ಒಂದು ಪ್ರದಕ್ಷಿಣೆ ಮಾಡಿ ಬಂದು ನಿಲ್ಲೋದು ಸಂಪ್ರದಾಯ. ಪ್ರದಕ್ಷಿಣೆ ಮಾಡಲಿಕ್ಕೆ ಬಂದರೆ ಆ ಕಂಬಗಳಿಗೆ ನೋಡುತ್ತಾ ಹೋಗಿ, ಒಂದು ವಿಶೇಷ ವಿಶೇಷಗಳೆಲ್ಲ ಕಿತ್ತಾ ಹೋಗಿದ್ದಾರೆ ಅಲ್ಲಿ. ಅದರಲ್ಲಿ ಪ್ರಾಯಶಃ 3ನೇ ಕಂಬ ಅಂತ ಕಾಣುತ್ತೆ, ಕಂಬ ಲೆಕ್ಕ ನನ್ನ ಸ್ವಲ್ಪ ತಪ್ಪುತ್ತೆ, 3ನೇ ಕಂಬ ಅಂತ ಕಾಣುತ್ತೆ. ಅಲ್ಲಿ ಚಿಂತಾಮಣಿ ನರಸಿಂಹದೇವರನ್ನು ಕೆತ್ತಿದ್ದಾರೆ. ಚಿಂತಾಮಣಿ ಅದೆಲ್ಲ ಕೂಡ ವಿಶೇಷವಾಗಿ ವಾದರಾಜರೇ ಅಲ್ಲಿರುವ ರಾಜರು ಆ ಗುಡಿಯನ್ನು ನಿರ್ಮಾಣ ಮಾಡುವಾಗ, ವಿಶೇಷವಾಗಿ ಆ ಗುಡಿಯನ್ನು ನಿರ್ಮಾಣ ಮಾಡುವಾಗ ಮೇಲಿನ ಕಲ್ಲು ಬೀಳತಾ ಇದ್ದರೆ ವಾದಿರಾಜರ ಹೆಸರು ಹೇಳಿದರೆ ಕಲ್ಲು ನಿಂತೋಯಿತು. ಅಂಥ ವಿಶೇಷವಾದ ಪ್ರಭಾವ ನಮ್ಮ ಗುರುರಾಜರದ್ದು. ಆ ಚಿಂತಾಮಣಿ ನೃಸಿಂಹ ಅದ್ಭುತವಾಗಿ ಒಂದು ತೊಡೆ ಕೆಳಗೆ ಒಂದು ತೊಡೆ ಮೇಲಕ್ಕಿಟ್ಟುಕೊಂಡು ಎರಡೂ ಕೈಗಳನ್ನು ತೊಡೆಗಳ ಮೇಲೆ ಇಟ್ಟುಕೊಂಡಿರತಕ್ಕಂಥ ನಗುಮುಖದ ನಾರಸಿಂಹ ಆ ಕಂಬದಲ್ಲಿದ್ದಾನೆ. ಅಲ್ಲಿ ನೀವು ನೋಡ್ತಾ ನೋಡ್ತಾ ಹೋದರೆ, ಅಂದರೆ ಇದು ನೋಡಲಿಕ್ಕೆಲ್ಲ ಸ್ವಲ್ಪ ಟೈಮ್ ಇಟ್ಕೊಂಡು ಹೋಗಬೇಕು, ಸುಮ್ಮನೆ ಓಡ್ತಾ ಹೋದರೆ ಏನೂ ಆಗಲ್ಲ, ಅಲ್ಲೇ ಇರಬೇಕು. ಪಾರಾಯಣಾದಿಗಳು ಮಾಡುವಾಗ ಚೂರು ಆಚೆ ನೋಡ್ತಾ ಇದ್ದರೆ ಒಂದೊಂದು ಒಂದೊಂದೊಂದು ಹೊರಗೆ ಬೀಳ್ತಾ ಬರುತ್ತೆ ಅದ್ಭುತವಾಗಿ. ಅಲ್ಲಿ ಬರೀ ಮೂರ್ತಿಗಳಲ್ಲ, ಅದು ಕಂಬಕ್ಕೆತ್ತಿದ ಮೂರ್ತಿಗಳಲ್ಲ, ಮೂರ್ತಿಮತ್ತಾಗಿ ಸ್ವಾಮಿಯೇ ಅಲ್ಲೆಲ್ಲ ನಿಂತಿದ್ದಾನೆ. ವಿಶೇಷವಾಗಿ ಅಲ್ಲಿ ದರ್ಶನ ಮಾಡಿಕೊಂಡು ಬರ್ತಾ ಇದ್ದರೆ ಈಚೆ ಅಂದರೆ ತ್ರಿವಿಕ್ರಮ ದೇವರ ಗುಡಿ ಹಿಂಭಾಗದಲ್ಲಿ ಇರುವ ಕಂಬಗಳಲ್ಲಿ ಅಲ್ಲಿ ಒಂದು ಕಂಬದಲ್ಲಿ ಒಬ್ಬ ಅಂದರೆ ಯತಿಗಳು ನಿಂತಿದ್ದಾರೆ ಕೈ ಜೋಡಿಸಿ. ಅವರ ಪಕ್ಕದಲ್ಲಿ ಅವರ ಮೊಣಕಾಲಿಗೆ ಇರುವಷ್ಟು ಇನ್ನೊಬ್ಬ ಯತಿ ಚಿಕ್ಕವರು ಕೈ ಜೋಡಿಸಿ ನಿಂತಿದ್ದಾರೆ. ಯಾರು? ವಾದಿರಾಜರು, ನಂತರ ವೇದ ನಿಧಿಗಳ ಆ ಎರಡೂ ಪ್ರತಿಗೆ ಅದ್ಭುತವಾಗಿ ನಾವು ನೋಡಬಹುದಲ್ಲಿ. ಹಾಗೆ ಅನೇಕ ದಿಕ್ಪಾಲಕರ ಪ್ರತಿಮೆಗಳು, ಬಹಳ ಸುಂದರವಾದಂಥ ರಮ್ಯವಾಗಿರತಕ್ಕಂಥ ಜಾಗ ಮಂಟಪ. ಮಧ್ಯಕ್ಕೆ ನೋಡಿದರೆ ಅದು ರಥ ನೋಡಿ, ಆ ತ್ರಿವಿಕ್ರಮ ದೇವರ ಗುಡಿ ಸುತ್ತು ನೋಡಿದಾಗ 4 ಚಕ್ರಗಳಂತೆ ಕಾಣುತ್ತೆ, ಇಲ್ಲ ಮೊರೆ ಕಾಣುತ್ತೆ. ಒಂದು ಚಕ್ರ ಏನು, ನಮ್ಮ ಭೂತರಾಜರು ತ್ರಿವಿಕ್ರಮ ದೇವರನ್ನು ದೊಡ್ಡ ಬದರಿಯಿಂದ ತರುವಾಗ ಆ ಇಡೀ ಬಂಗಾರದ ರಥ, ಬಂಗಾರದ ರಥದಲ್ಲಿ ದೇವರಿದ್ದಾರೆ. ಆ ರಥವನ್ನು ತರುವಾಗ ದೈತ್ಯ ಒಬ್ಬ ಅಡ್ಡಿ ಮಾಡಿದರೆ ರಥಚಕ್ರ ಕಿತ್ತಿ ಅವರು ಸಂಹಾರ ಮಾಡಿದರು. ಆ ರಥ ಹಾಗೆ ಇಟ್ಟಿದ್ದಾರೆ. ಅಲ್ರಿ ಕಲ್ಲಲ್ರಿ ಇದು ಅಂತ ಹೇಳಿದರೆ, ಹಾ ಹೇಳ್ತಾರೆ, ಮನುಷ್ಯರಿಗೆ ಕಲ್ಲಿನಂತೆ ಕಾಣುತ್ತೆ, ಅದು ದೈವಿ ಜಾಂಬೂನದ ಅಂತ. ಜಂಬೂ ನದಿಯ ಮಧ್ಯ ದ್ವೀಪದಲ್ಲಿ ಬಂದಿರತಕ್ಕಂಥದ್ದು ಮಣ್ಣು, ಆ ಮಣ್ಣೆಯ ನೀರು ಸೂರ್ಯನ ಪಾಕ ರಶ್ಮಿಗೆ ಬಿಸಿಗೆ ಬಂಗಾರ ಆಯಿತು. ಅದು ದೇವತೆಗಳು ಧಾರಣೆ ಮಾಡುವ ಬಂಗಾರ, ನಾವು ಧಾರಣೆ ಮಾಡುವ ಬಂಗಾರ ಅದು ಮಣ್ಣಿನ ಪಾಲು ಜಾಸ್ತಿ ಭಾರ, ಅದರಲ್ಲಿ ತೇಜಸ್ಸಿನ ಪಾಲು ಜಾಸ್ತಿ ಮಣ್ಣಿನ ಪಾಲು ಕಡಿಮೆ. ಅಂಥ ಬಂಗಾರದಿಂದ ತಯಾರಾದದ್ದು ಆ ರಥ, ಅಂಥ ಸುವರ್ಣಮಯ ವಜ್ರಗಳು ಕೆತ್ತಿದ ರಥ. ದೇವತೆಗಳಿಗೆ ಗುರುಗಳಿಗೆ ದರ್ಶನ ಆಗುತ್ತೆ, ನಮಗೆ ಕಲ್ಲಿನಂತೆ ವೃಂದಾವನ. ವೃಂದಾವನವನ್ನು ವಾದಿರಾಜರು ಹೇಳ್ತಾರೆ, ಭಸ್ಮನ ಆಚ್ಛಾದಿತ ಅಗ್ನಿವತ್, ಆ ಅಗ್ನಿಗೆ ಮೇಲೆ ಭಸ್ಮ ಇದ್ದರೆ ಹೇಗಿರುತ್ತೋ ಹಾಗೆ ನನ್ನ ವೃಂದಾವನವಿದೆ, ಕಾಣುವವರಿಗೆ ಕಾಣಬೇಕಾದ ರೀತಿಯಲ್ಲಿ ಕಾಣುತ್ತೆ ಅಂದರು. ಹೌದಾ, ಯಾರಿಗಾದರೂ ಕಾಣಿಸ್ತೇನೋ ಆ ವೃಂದಾವನ ಥರ ಅಂದರೆ ನಮ್ಮ ಗುರುಜಗನ್ನಾಥದಾಸರು. ಅವರ ಕುರಿತು ಹೇಳ್ತಾ ಹೋದರೆ ಇನ್ನೂ ದೊಡ್ಡದಾಗುತ್ತೆ. ಓದದೇನೆ, ಏನು ಅಕ್ಷರ ಯಾರಿಂದ ಓದದೇನೆ, ಅದ್ಭುತವಾದ ಶಾಸ್ತ್ರಜ್ಞಾನ ಪಡೆದವರು. ಅವರ ನಾಲಿಗೆಯಲ್ಲಿ ಇಭರಾಮಪುರ ಅಪ್ಪ ಅವರು ರಾಯರು ಬಂದು ಬೀಜಾಕ್ಷರ ಬರೆದರು. ಅದ್ಭುತವಾದ ಜ್ಞಾನ ಅವರದ್ದು. ಅವರು ವಾದಿರಾಜರ ದರ್ಶನ ಮಾಡಿದಾಗ ಐದು ವೃಂದಾವನದಲ್ಲಿ ಅವ್ರು ಹೇಳುತ್ತಾರೆ, ವಜ್ರದಂತೆ ಹೊಳೆಯುತ್ತಾ ಇದೆ ವೃಂದಾವನ, ವಜ್ರ ಖಚಿತವಾದ ವೃಂದಾವನ, ಅದರಲ್ಲಿ ಐದು ವೃಂದಾವನದಿಂದ ಐದು ರೂಪಗಳಿಂದ ವಾದಿರಾಜರು ಮಿಂಚಿನಂದದಿ ಪೊಳೆಯುವ, ಮಿಂಚಿನಂತೆ ಹೊಳಿತಾ ಇದ್ದಾರೆ ವಾದಿರಾಜರು. ಅಂಥ ದರ್ಶನ ಅವರಿಗೆಲ್ಲ ಆಗಿದೆ. ಹಾಗೆ ವೇಣುಗೋಪಾಲದಾಸರು ವಿಜಯದಾಸರ ಶಿಷ್ಯರು, ಅವರೇ ಹಿಂದೆ ವೈಕುಂಠದಾಸರಾಗಿದ್ದವರು, ಅವರ ತೊಡೆಯ ಮೇಲೆ ದೇವರು ಚಿಕ್ಕ ಮಗುವಾಗಿ ಆಡ್ತಾ ಇರುವಾಗ ಅವರಿಗೆ ಗೊತ್ತಾಗಿಲ್ಲದು, ಯಾವುದೋ ಮಗು ಬಂದು ಆಡ್ತಾ ಇದೆ ಅಂದುಕೊಂಡಿದ್ರು. ವಾದಿರಾಜರು ಅವರನ್ನು ನೋಡ್ಲಿಕ್ಕೆ ಬರ್ತಾರೆ, ಅಂದರೆ ದೊಡ್ಡವರು ಚಿಕ್ಕವರಿಗೆ ಅನುಗ್ರಹ ಮಾಡಲಿಕ್ಕೆ ಅವರಿದ್ದ ಕಡೆಗೆ ಬರ್ತಾರೆ ಎಂಬುದಕ್ಕೆ ವಾದಿರಾಜರು ವೈಕುಂಠದಾಸರು ಇವರ ಕಡೆಗೆ ಬಂದರು. ಆ ಬರುವಾಗಲೇನೆ ಅವರು ಬರ್ತಾ ಇದ್ದಾರೆ ಇವರನ್ನು ನೋಡಲಿಕ್ಕೆ, ತೊಡೆಯ ಮೇಲಿದ್ದ ಮಗು ಇವರು ನೋಡಿದ ಕೂಡಲೇ ಓಡ್ಲಿಕ್ಕೆ ಶುರು ಮಾಡಿದ್ರೆ ಹಿಡ್ಕೊಂಡ್ಬಿಡ್ತಾರೆ. ಹಿಡ್ಕೊಂಡು ಇವರು ಕಣ್ಣು ತೆಗಿತಾರೆ, ವಾದಿರಾಜರಿಗೆ ನಮಸ್ಕಾರ ಮಾಡ್ತಾರೆ, ಬರಬೇಕು ದೊಡ್ಡವರು ಅಂತ ಹೇಳ್ತಾರೆ. ನಂತರ ಈ ಮಗುವನ್ನು ನೋಡ್ತಾರೆ, ಆ ಮಗು ಸೆಳ್ಕೊಳ್ತಾ ಇದೆ ಇವ್ರ ಕೈಯಿಂದ ಹೋಗ್ಬೇಕು ಅಂತೇಳಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಆ ಮಗುವನ್ನು ವಾದಿರಾಜರು. ಇವ್ರು ಹೇಳ್ತಾರೆ, ಅಯ್ಯೋ ಈ ಮಗು ದಿನಾಗೂ ಬಂದು ತೊಡೆ ಮೇಲೆ ಕೂಡುತ್ತೆ ಧ್ಯಾನದ ಕಾಲಕ್ಕೆ, ಮತ್ತೆ ಎಲ್ಲಿಗೋ ಹೋಗ್ಬಿಡುತ್ತೆ. ಅವಾಗ ಹೇಳಿದರು, ಈ ಮಗು ಯಾರೋ ಅಲ್ಲ, ಒಳಗೆ ಕೂತ ಚನ್ನಕೇಶವನೇ ಬಂದಿದ್ದಾನಿವ ಅಂತ ಆ ಮಗುವನ್ನು ಪರಿಚಯ ಮಾಡಿದರೆ ಆ ಮಗು ಇವರನ್ನು ನೋಡಿ ನಗ್ತಾ ಇದೆ, ಅದೃಶ್ಯ ಆಯಿತು. ಅದನ್ನ ಅವರೇ ಮತ್ತು ವಿಜಯದಾಸರ ಶಿಷ್ಯರು ವೇಣುಗೋಪಾಲದಾಸರಾಗಿ ಬರ್ತಾರೆ. ಅಂಕದಲ್ಲಿರುವ ಆ ಕೂಸು ಅವನನ್ನು ಬರುತ್ತಲೇ ಕಂಡು ವಾದಿರಾಜರು ಬರೋ ಕಾಲಕ್ಕೇ ಸರಸರ ಬರೋ ಕಾಲಕ್ಕೇ ಚಕ್ರಾಂಕಿತನು ಇವನೆಂದು, ಶಂಖ ಚಕ್ರಾಂಕಿತ ಇವ, ಇವ ಸಾಮಾನ್ಯ ಹುಡುಗ ಅಲ್ಲ ಅಂತ ಎನಗೆ ಪ್ರಾಗ್ಜನ್ಮದಲ್ಲಿ ಹೇಳ್ದೆ, ನನ್ನ ಹಿಂದಿನ ಜನ್ಮದಲ್ಲಿ ಹೇಳಿದ್ದೀರಿ ನೀವು ಅಂತ ವಾದಿರಾಜರನ್ನ ವಿಶೇಷವಾಗಿ ವೃಂದಾವನದಲ್ಲಿ ನೋಡಿ ಹೇಳಿದ ಪದಗಳೆಲ್ಲ ಈಗಲೂ ಮೂರ್ತಿಮತ್ತಾದಂಥ ಜಾಗ. ಅಲ್ಲಿ ನಾವು ದರ್ಶನ ಮಾಡಿಕೊಂಡು ಹಾಗೆ ಬರುವಾಗ ವಿಶೇಷವಾಗಿ ಒಳಗೆ ದೇವರ ದರ್ಶನ ಆಗುತ್ತೆ. ಮೊದಲು ಆ ರಮಾ ತ್ರಿವಿಕ್ರಮ ದೇವರಿದ್ದಾರಲ್ಲಿ, ರಮಾದೇವಿ ಅಲ್ಲಿ ಒಳಗೆ ದರ್ಶನ ಕೊಡ್ತಾಳೆ ತಾಯಿ. ಯದ್ಯಪಿ ಅಲ್ಲಿ ಹೇಳುವ ಹಿಂದಿನ ಇದರ ಪ್ರಕಾರ ಏನು ಸರೋವರ ಇತ್ತು, ಇವಾಗ ಸರೋವರ ಇದೆ ಹಯಗ್ರೀವ ಸರೋವರ ಅಂತ, ಅದರ ಕುರಿತು ಬಹಳ ಜನಕ್ಕೆ ಗೊತ್ತಿಲ್ಲ. ಬರ್ತಾರೆ ಸರತರ ಹೋಗ್ತಿರ್ತಾರೆ, ಏನೂ ನೋಡಲ್ಲ. ಅದಕ್ಕೆ ಹೇಳ್ತಾರೆ ಆ ಸರೋವರ ಸಾಮಾನ್ಯದಲ್ಲ, ಅಲ್ಲಿ ನೂರಾರು ರೂಪಗಳಿಂದ ಕುದುರೆ ರೂಪದಿಂದ ಹಯಗ್ರೀವ ದೇವರು ವಾದಿರಾಜರಿಗೆ ದರ್ಶನ ಕೊಟ್ಟ ಜಾಗ. ಆ ದೇವರು ತಿರುಗಾಡಿದ್ದಕ್ಕೆ ತಗ್ಗಾಯಿತು, ಆ ಕುದುರೆಗಳ ರೂಪದಲ್ಲಿ ಭಗವಂತ ತಿರುಗಾಡಿದ್ದಕ್ಕೆ ತಗ್ಗಾಗಿ ನೀರು ನಿಂತಿದೆ, ಅದನ್ನೇ ಹಯಗ್ರೀವ ಸರೋವರ ಅಂತ ಕರೀತಾರೆ. ಅಂಥ ಅದ್ಭುತವಾದ ಸರೋವರ ಅದು, ಗೊತ್ತೇ ಇರಲ್ಲ, ಅದನ್ನು ಪ್ರೋಕ್ಷಣೆ ಮಾಡಿಕೋಬೇಕು ಸ್ನಾನ ಮಾಡಬೇಕೆಂಬ ಎಚ್ಚರವೇ ಇರಲ್ಲ, ಗೊತ್ತಿಲ್ಲ ವಿಷಯ ಪಾಪ ಬಹಳ ಜನಕ್ಕೆ. ಅಂಥ ಪವಿತ್ರ ಸರೋವರ ಆ ನಂತರ ವಿಶೇಷವಾಗಿ ಆ ಸರ ಯಾಕೆ ಬಂದೆ, ಆ ಸರೋವರದ ದಡದಲ್ಲಿ ಬರುವಾಗ ಅಲ್ಲಿ ದೇವಸ್ಥಾನವಿತ್ತು ರಮಾದೇವಿದು. ತ್ರಿವಿಕ್ರಮ ದೇವರು ಒಳಗಿದ್ರು, ನಂತರ ಕಾರಣಾಂತರಗಳಿಂದ ರಮಾದೇವಿಯ ದೇವಸ್ಥಾನ ಮೂರ್ತಿಯನ್ನು ತ್ರಿವಿಕ್ರಮ ದೇವರ ಮುಂಭಾಗದಲ್ಲಿ ಒಳಗೆ ಇಟ್ಟಿದ್ದಾರೆ ಅಂತ ಜ್ಞಾನಿಗಳ ಮೂಲಕ ನನಗೆ ಗೊತ್ತಾಗಿದ್ದು. ಒಟ್ಟಾರೆ ನಮಗಿವಾಗ ರಮಾದೇವಿ ತ್ರಿವಿಕ್ರಮ ದೇವರು ಇಬ್ಬರು ಒಟ್ಟಿಗೆ ಸಿಗ್ತಾರೆ. ಅಲ್ಲಿ ಹೇಳುತ್ತಾರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ಶ್ರೀಭೂ ಸಮೇತನಾದ ತ್ರಿವಿಕ್ರಮನನ್ನ ಸಂತೋಷಗೊಳಿಸಲಿಕ್ಕೆ ತನ್ನ ತಂದೆಯಾದ ಶ್ರೀಭೂ ಸಮೇತನಾದ ತ್ರಿವಿಕ್ರಮನನ್ನ ಸಂತೋಷಗೊಳಿಸಲಿಕ್ಕೆ ಗಂಗೆ ಇಲ್ಲಿ ನಿಂತಿದ್ದಾಳೆ ಧವಳ ಗಂಗಾ ಸರೋವರದಲ್ಲಿ ಎಂದರು. ಇಲ್ಲಿ ರಮಾದೇವಿ ಇದ್ದಾಳೆ, ತ್ರಿವಿಕ್ರಮ ಇದ್ದಾನೆ, ಶ್ರೀಭೂ ಎಲ್ಲಿ ಅಂದರೆ ತ್ರಿವಿಕ್ರಮ ದೇವರ ಪಾದದ ಎಡಬಲಗಳಲ್ಲಿ ಶ್ರೀಭೂದೇವಿಯರಿದ್ದಾರೆ ವಿಶೇಷವಾಗಿ. ಹಾಗೆ ಹೊರಗೆ ರಮಾದೇವಿ, ವಿಶೇಷವಾಗಿ ಕ್ಷೇತ್ರ ಮೂರ್ತಿ ರಮಾದೇವಿ ಅಲ್ಲಿ ಬಂದು ನಿಂತಿದ್ದಾಳೆ. ಆ ತ್ರಿವಿಕ್ರಮನನ್ನ ವಿಶೇಷವಾಗಿ ಸ್ತೋತ್ರ ಮಾಡುತ್ತಾರೆ ನಮ್ಮ ವಾದಿರಾಜ ಗುರು ಸಾರ್ವಭೌಮರು. ಆ ತ್ರಿವಿಕ್ರಮ ಅದಕ್ಕೆ ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ, ತ್ರಿವಿಕ್ರಮ ರೂಪ ರುಜುಗಳಿಗೆ ಎಟಕುವ ರೂಪ ಅದು, ರುಜುಗಣಸ್ಥರಿಗೆ ಎಟಕುವ ರೂಪ, ಎಲ್ಲರಿಗೂ ಎಟಕುವುದಲ್ಲ. ಅದಕ್ಕೆ ಹೇಳ್ತಾ ಬರ್ತಾರೆ ತ್ರಿವಿಕ್ರಮಂ. ಯಾಕೆ ತ್ರಿವಿಕ್ರಮ, ಹಯಗ್ರೀವ, ನರಸಿಂಹ, ವರಾಹ ಈ ನಾಲ್ಕು ರೂಪಗಳು ರುಜುಗಣಸ್ಥರು ಪ್ರತ್ಯೇಕ ಉಪಾಸನೆ ಮಾಡತಕ್ಕಂಥ ರೂಪಗಳವೆಲ್ಲ. ಅದಕ್ಕೆ ಆ ಪರಂಪರೆಯಲ್ಲಿ ಪಟ್ಟದ ದೇವರು ವರಾಹ ದೇವರು, ಪಟ್ಟದ ದೇವ ಭೂವರಾಹ, ಒಲಿದು ಬಂದ ದೇವ ಹಯಗ್ರೀವ, ಬದರಿಯಿಂದ ಬಂದು ನಿಂತವನೇ ತ್ರಿವಿಕ್ರಮ. ನೋಡಿ ಇನ್ನೊಂದು ನೋಡ್ತೀರಾ, ಮತ್ತೆ ನರಸಿಂಹ ಎಲ್ಲಿ ಹೋದ ಅಂತೀರಾ, ಆ ಪೀಠದಲ್ಲಿ ಮೇಲೆ ಕೂತಿದ್ದಾನಲ್ಲ, ದಪ್ಪಕ್ಕಿರ್ತಾನೆ ಮಹಾನುಭಾವ. ಯಾರು ನರಸಿಂಹ, ಇಷ್ಟು ದೊಡ್ಡ ಮೂರ್ತಿ ಯಾರು? ಭೀಮಸೇನ ಕರಾರ್ಚಿತ, ರುಜುಗಳಾದಂತಹ ಭೀಮಸೇನ ದೇವರ ಕರಾರ್ಚಿತ ಮೂರ್ತಿ ಅದು. ಎಲ್ಲ ರುಜುಕರಾರ್ಚಿತ ಮೂರ್ತಿಗಳೇ ಕೂತಿವೆ ಅಲ್ಲಿ, ಒಂದು ತ್ರಿವಿಕ್ರಮ, ಒಂದು ನರಸಿಂಹ, ಒಂದು ವರಾಹ, ಒಂದು ಹಯಗ್ರೀವ. ಇನ್ನ ರುಜುಗಳಿಗೆ ಅತ್ಯಂತ ಪ್ರಿಯ ಮೂರ್ತಿ ಯಾವುದು ಅಂದರೆ ವೇದವ್ಯಾಸ ಮೂರ್ತಿ. ಅದಕ್ಕೆ ವಾದಿರಾದರೂ ತಮ್ಮ ಎದುರಿಗೇನೆ ವೇದವ್ಯಾಸರನ್ನು ಇಟ್ಕೊಂಡಿದ್ದಾರೆ. ಪೀಠದಲ್ಲೂ ವ್ಯಾಸ ಮುಷ್ಟಿಯ ರೂಪದಲ್ಲಿ ಅದ್ಭುತವಾಗಿ ಸುವರ್ಣ ಸಂಪುಟದಲ್ಲಿರತಕ್ಕಂಥ ವೇದವ್ಯಾಸ ದೇವರಲ್ಲಿ ನಿಂತಿದ್ದಾರೆ. ನಾವು ಇವರ ತಿಳ್ಕೊಂಡು ಹೋಗಬೇಕು, ತಿಳ್ಕೊಂಡು ಮನಪೂರ್ವಕವಾಗಿ ಅಲ್ಲಿರುವ ಕ್ಷೇತ್ರದಲ್ಲಿರುವ ದೇವತೆಗಳನ್ನು, ರಾಜರನ್ನು ನೋಡುವ ಕಣ್ಣಿಂದ ನೋಡಬೇಕು. ಕೇವಲ ತೀರ್ಥ ಪ್ರಬಂಧ ಮಾತ್ರ ಅಲ್ಲ, ಆಖ್ಯಾನ ನೋಡಬೇಕು. ಆಖ್ಯಾನದಲ್ಲಿ ಅದ್ಭುತವಾದ ಅರ್ಥಗಳು ಹೇಳ್ತಾ ಬರ್ತಾರೆ. ಎಂಥ ದಿಕ್ಪಾಲಕರು ಬರ್ತಾರೆ, ನಿತ್ಯ ಸೇವಾ ಮಾಡಿಕೊಂಡು ಹೋಗ್ತಾರೆ. ಯಾಕೆ ತಮ್ಮ ತಮ್ಮ ಪ್ರಾರಬ್ಧ ಕಳ್ಕೊಳ್ಳಿಕ್ಕೆ ಅಂತ ವಾದ್ಯರಾದರು ಹೇಳ್ತಾರೆ. ವಾದ್ಯರಾದರ ಆ ವೃಂದಾವನದಲ್ಲಿರ್ತಕ್ಕಂಥ ಹಯಗ್ರೀವ ದೇವರನ್ನ, ವಾಯುದೇವರನ್ನ, ಹಾಗೆ ವಿಶೇಷವಾಗಿರತಕ್ಕಂಥ ಒಳಗೆ ವಾದ್ಯರಾದರು, ಅವರ ಬಲಭಾಗದಲ್ಲಿ ಬ್ರಹ್ಮದೇವರು, ಎಡಭಾಗದಲ್ಲಿ ವಾಯುದೇವರು, ಇಬ್ಬರ ಮಧ್ಯೆ ಕೂತುಕೊಂಡು ಅವರಿಬ್ಬರು ಹೇಳತಕ್ಕ ಭಗವದ್ಗುಣಗಳನ್ನು ಕೇಳುತ್ತೇನೆ ಅಂತ ಅವರಿಬ್ಬರಿಗೂ ಇವರಂದ್ರ ಪ್ರೀತಿ. ಅಂಥ ದೃಶ್ಯ ವೃಂದಾವನದಲ್ಲಿ ಕಾಣುತ್ತೆ. ಅಂಥ ಅದ್ಭುತವಾಗಿ ನಿಂತಿದ್ದಾರೆ ಎಲ್ಲ ದೇವತೆಗಳು, ನಿಂತಿದ್ದಾರೆ ಎಲ್ಲ ದೇವತೆಗಳು, ಒಂದೊಂದು ರೂಪದಿಂದ ಅಲ್ಲಿ ನಿಂತು ಬಿಟ್ಟಿದ್ದಾರೆ. ಹಯಗ್ರೀವ ದೇವರು ಉಪಾಸನೆ ಮಾಡ್ತಾ ಇದ್ದಾರೆ. ಅಲ್ಲಿರತಕ್ಕಂಥ ಆ ಗುರುಗಳ ಪ್ರಸಾದ, ಹಯಗ್ರೀವ ದೇವರ ಗುರುಗಳ ಪ್ರಸಾದವಾದ ಗಂಧ ನಿರ್ಮಾಲ್ಯಾದಿಗಳನ್ನು ಸ್ವೀಕಾರ ಮಾಡಿ ಇಂದ್ರಾದಿ ದೇವತೆಗಳೇ ತಮ್ಮ ಪ್ರಾರಬ್ಧ ಕಳಕೊಂಡು ಹೋಗ್ತಾ ಇದ್ದಾರೆ. ನಿತ್ಯ ಧವಲಗಂಗಾ ಸ್ನಾನ ಮಾಡಿ, ವಾದಿರಾಜರ ದರ್ಶನ ಮಾಡಿ, ವಿಶೇಷವಾಗಿರತಕ್ಕಂಥ ಸ್ತೋತ್ರಾದಿಗಳು ಮಾಡುತ್ತಾ ಅಲ್ಲಿ ದೇವತೆಗಳ ಕಾಲ ಹೊಂದಿದೆ. ಅದಕ್ಕೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಇಷ್ಟು ಗಂಟೆಗೆ ಮೊದಲು ಯಾರು ಇಲ್ಲಿ ಬರಬಾರ್ದು ಅಂತ ಹೇಳಿ. ಯಾಕೆ ದೇವತೆಗಳು ಬಂದಿರ್ತಾರೆ, ನಾವು ಬಂದರೆ ಉಪದ್ರ ಅವರಿಗೆ. ನಮ್ಮನ್ನು ನೋಡಿದ್ರೇ ಆಗಲ್ಲ, ನಮ್ಮ ಬುದ್ಧಿ ಅಂತಹದ್ದು, ನಮ್ಮ ಶರೀರ ಅಂತಹದ್ದು, ನಮ್ಮ ಚೇಷ್ಟೆ ಅಂತಹದ್ದು ಎಲ್ಲ ಹಾಗೆ ಇರುತ್ತೆ. ಅವರು ಶುದ್ಧರು. ಅದಕ್ಕೆ ಅಲ್ಲಿ ಒಂದು ವಾದಿರಾಜರ ಪ್ರಶಾಂತ ಸೇವಾ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅನೇಕ ಜ್ಞಾನಿಗಳು ಬರ್ತಾರೆ ಅಲ್ಲಿ. ಅಂಥ ಕ್ಷೇತ್ರ ಸೋದಾಕ್ಷೇತ್ರ. ಅಲ್ಲಿ ಹೇಳ್ತಾರೆ ತ್ರಿವಿಕ್ರಮಂ, ಮೂರು ವಿಶೇಷವಾದ ಕ್ರಮಗಳಿರುವಂಥವ ತ್ರಿವಿಕ್ರಮ. ರಮ್ಯ ಆ ಶ್ಲೋಕ ಹೇಳ್ತೀರಾ, ತ್ರಿವಿಕ್ರಮಂ ರಮ್ಯ ಗದಾರಿಶಂಖ ಸರೋಜಮಾಲಾಧರಂ ಇಂದುವರ್ಣಂ ಮನೋಹರಾಂಗಂ ಯತಿವಾದಿರಾಜ ಪ್ರತಿಷ್ಠಿತಂ ನೌಮಿ ಸದಾ ಪ್ರಸನ್ನಂ. ವಿಶೇಷವಾಗಿರತಕ್ಕಂಥ ವಾದಿರಾಜ ಗುರು ಸಾರ್ವಭೌಮರ ಆ ವರ್ಣನೆಯನ್ನು ಚೆನ್ನಾಗಿ ವಾದಿರಾಜ ಗುರು ಸಾರ್ವಭೌಮರು ತ್ರಿವಿಕ್ರಮ ವರ್ಣನೆ ಮಾಡ್ತಾರೆ. ನಾರಾಯಣಾಚಾರ್ಯರ ವ್ಯಾಖ್ಯಾನ ತುಂಬ ಚೆನ್ನಾಗಿದೆ. ಅದನ್ನು ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.